ಪ್ರಶ್ನೆನೇ ಇರತಕ್ಕಂಥ ಶಕ್ತಿ ಯಾವುದು? ಪ್ರಾಣದೇವರು ಬ್ಯಾಲೆನ್ಸ್ ಮಾಡ್ತಾರೆ ಅದನ್ನು. ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಂ ಆಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಇಷ್ಟು ಹೇಳಿ ಪರಮಾತ್ಮ ಮುಂದುವರೆಸ್ತಾನೆ. ಎಲ್ಲಿದ್ದೇನೆ ಗೊತ್ತಾ ಅರ್ಜುನ? ಸ್ಪಷ್ಟವಾಗಿ ಹೇಳ್ತಾರೆ ದೇವರು ಎಲ್ಲಿದ್ದಾನೆ. ತಿರುಪತಿನೋ ಉಡುಪಿನೋ ಅಥವಾ ಬದರಿನೋ ನೆನಪಾಗ್ತದೆ. ಇಲ್ಲ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಎಲ್ಲರ ಹೃದಯದೊಳಗೆ ನಾನಿದ್ದೇನೆ ಅಂತ ಹೇಳಿದ್ದಾನೆ. ಅಲ್ಲಿ ವಿಶೇಷವಾಗಿ ಕಾಣಿಸ್ತಾನೆ, ಇಲ್ಲಿ ಎಲ್ಲ ಇರೋ ನಿಶ್ಚಿತವಾಗಿ ಎಲ್ಲರ ಹೃದಯದಲ್ಲಿ ಇದ್ದೇ ಇದ್ದಾನೆ. ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟ, ನಾನು ಯಾರ ಹೃದಯದಲ್ಲೂ ಇಲ್ಲ ಅಂತ ಇಲ್ಲವೇ ಇಲ್ಲ. ಇಲ್ಲ ಅಂದರೆ ಅವನು ಬರೀ ಅಹಂ ಹೃದಯ ಸನ್ನಿವಿಷ್ಟ, ನಾನು ಯಾರ ಹೃದಯದಲ್ಲೂ ಇಲ್ಲ ಅಂತ ಇಲ್ಲವೇ ಇಲ್ಲ. ಇಲ್ಲ ಅಂದರೆ ಅವನು ಬದುಕಿಲ್ಲ ಅಂತಾನೆ ಅರ್ಥ. ಮುಗಿದು ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟ. ಹೃದಯ ಪರಮಾತ್ಮ ಇರೋ ಜಾಗನ ಹೃದಯ ಅಂತ ಕರೀತಾರೆ. ಮುಂದೆ ಬರುತ್ತೆ, ಈಶ್ವರ ಸರ್ವಭೂತಾನಾಂ ಹೃದೇಶೇ ಅರ್ಜುನ ತಿಷ್ಠತಿ. ಆ ಮಾತು ಈ ಮಾತು ಹೋಲಿಸಿಬಿಟ್ಟು ಒಂದೇ ರೀತಿಯಾದ ಮಾತುಗಳು. ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಬರೀ ನಿವಿಷ್ಟ ಅಲ್ಲ, ಸಮ್ಯಕ್ ನಿವಿಷ್ಟ. ಏ ಆರಾಮಾಗಿದ್ದೇನೆ, ಏನು ಹೃದಯ ಎಷ್ಟು ಚಿಕ್ಕದು ಸಾವಿ ಇಕ್ಕಟ್ಟಾಗತ್ತೆ ನಿನಗೆ ಅಂತ ಕೇಳೋಕ್ಕೆ ಹೋಗಬೇಡಿ. ಮತ್ತೆ ಸನ್ನಿವಿಷ್ಟ, ಮತ್ತೆ ನಮಗೇನೇನಾಗುತ್ತೆ ನಿನಗಾಗುತ್ತೆ ಅಂದರೆ ಯೋಚನೆ ಮಾಡಬೇಡಿ. ಸನ್ನಿವಿಷ್ಟ, ನನ್ನ ಪಾಡಿ ಇಂಡಿಪೆಂಡೆಂಟ್, ಆರಾಮಾಗಿರ್ತೇನೆ ನಾನು. ದೇವರಿಗೆ ಏನಾದರೂ ಪರಮಾತ್ಮ ಏನೂ ಆಗೋದೇ ಇಲ್ಲ. ಆ ರೀತಿ ಪರಮಾತ್ಮ ನಿವಿಷ್ಟ, ವಿಷ್ಟ ನಿವಿಷ್ಟ ಸನ್ನಿವಿಷ್ಟ. ಚೆನ್ನಾಗಿ ಪ್ರವೇಶ ಮಾಡಿ ವಾಸ ಮಾಡ್ತಾ ಇದ್ದೇನೆ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ಇದು ಇನ್ನೂ ಹತ್ತಿರ ತರ್ತಾನೆ ಪರಮಾತ್ಮನಿಗೆ. ಮತ್ತ ಸ್ಮೃತಿ, ನಮಗೆ ಜ್ಞಾಪಕ ಶಕ್ತಿ ಎಲ್ಲಿಂದ ಬರುತ್ತೆ ಗೊತ್ತಾ? ದೇವರು ಕೊಟ್ಟರೆ ಇಲ್ಲದವರು ಬರಲಿಕ್ಕೆ ಸಾಧ್ಯನೇ ಇಲ್ಲ. ದೇವರು ಕೊಟ್ಟರೆ ಉಂಟು, ಇಲ್ಲದವರು ಇಲ್ಲವೇ ಇಲ್ಲ. ಮತ್ತ ಸ್ಮೃತಿ, ನನ್ನಿಂದನೇ ಸ್ಮೃತಿ ಬರೋದು. ಇವತ್ತೇ ಹೇಗೆ ನಾಡಾಗಿರಿ ಇನ್ನು ಪಚಿತಿ ಆಗಿರೋದು, ಇವತ್ತು ಮಧ್ಯೆ ಮಧ್ಯೆ ಕಂಟಿನ್ಯೂಸ್ ತೊಂದರೆ ಇರೋದು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ನನ್ನ ಮೆಮೊರಿ ಪವರ್ ಎಲ್ಲಿಂದ ಬರಬೇಕು? ದೇವರಿಂದ ಬರುತ್ತೆ, ಯಾರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರ ಅನುಗ್ರಹ ಮಾಡಿದರೆ ಮೆಮೊರಿ ಇರುತ್ತೆ, ಇಲ್ದವ್ರ ಮೆಮೊರಿ ಇಲ್ಲವೇ ಇಲ್ಲ. ಇಲ್ದವ್ರಿಗೆ ಗತಿ ಏನಾಗ್ತಿತ್ತು? ಗತಿ ಏನಾಗಿ ಯಾರು ಗೊತ್ತಿಲ್ಲ ಅಂದ್ರೆ ಮುಗಿದೋಗ್ತಿತ್ತು ಕತೆ. ಸುಮ್ಮನೆ ಗೊತ್ತಿಲ್ಲ ಪರವಾಗಿಲ್ಲ, ಸಾಲ ಎಸ್ಕೊಂಡು ನೀವು ಗೊತ್ತಿಲ್ಲ ಅಂದ್ರೆ ಗತಿ ಏನಾಗ್ತಿತ್ತು? ಯೋಚನೆ ಮಾಡಿ, ಕತೆ ಮುಗಿದೋಗ್ತಿತ್ತಲ್ಲಿ. ಮತ್ತ ಸ್ಮೃತಿ, ಇವರು ತಂದೆ ತಾಯಿ ಮಗ ಅಣ್ಣ ತಮ್ಮ ಇದಕ್ಕೆಲ್ಲ ಏನು ಬೇಕು? ಮೂಲತಃ ಸ್ಮೃತಿ ಶಕ್ತಿ ಇಲ್ಲದೆ ಹೋದ್ರೆ ಎಲ್ಲ ಹೊರಟೋಯ್ತಲ್ಲಿಗೆ. ಎಲ್ಲ ಏಟು ಬಿದ್ದು ಸ್ಮೃತಿ ಶಕ್ತಿ ಹೋಗಿರುತ್ತಲ್ಲ ನೋಡಿ, ಅವರಿಗೆ ಏನು ಗೊತ್ತಾಗೋದಿಲ್ಲ, ತಾನು ಯಾರು ಅಂತಲೇ ನೆನಪಿಲ್ಲ, ಆ ಥರ ಆಗಿಬಿಡುತ್ತೆ. ಮತ್ತ ಸ್ಮೃತಿ, ಮತ್ತ ನನ್ನಿಂದನೇ ಸ್ಮೃತಿ ಶಕ್ತಿ ಬರೋದು. ಇದನ್ನೆಲ್ಲ ತಿಳ್ಕೊಂಡಿದ್ದಲ್ಲ ಭರತರಾಜ, ಅದಕ್ಕೆ ಅಂತ ಹೇಳ್ತಾನೆ. ನಿನಗಿಷ್ಟು ನೆನಪಿದೆಯಲ್ಲಯ್ಯ, ನಾನು ರಾಜನಾಗಿದ್ದೆ ಅಂತ ಹೇಳ್ತಿ, ಜಿಂಕೆಯಾಗಿದ್ದೆ ಅಂತ ಹೇಳ್ತಿ, ಈ ಬ್ರಾಹ್ಮಣನಾಗಿರೋ ಕತೆ ಹೇಳ್ತಾ ಇದ್ದಿ, ಎಲ್ಲಿಂದ ಜ್ಞಾಪಕ ಬಂತು ಇದೆಲ್ಲ? ಮೂರು ಜನ್ಮಗಳ ಸ್ಮರಣೆ ನಿನಗೆ ಎಲ್ಲಿಂದ ಬಂತಲ್ಲ ಕೇಳಿದರೆ ಉತ್ತರ ಕೊಡ್ತಾನಾತ. ಸಾಮಾಂ ಸ್ಮೃತಿ ಮೃಗದೇಹೇಪಿ ವೀರ ಕೃಷ್ಣಾರ್ಚನ ಪ್ರಭವ ನೋಜಹಾತಿ, ಕೃಷ್ಣನ ಪೂಜೆ ಮಾಡಿದ್ದರ ಫಲ ಒಳ್ಳೆ ಸ್ಮೃತಿ ಶಕ್ತಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾವ ಔಷಧಿ ತೊಗೊಂಡ್ರೂ ಕೂಡ ಮೆಮೊರಿ ಸರಿ ಇರೋದಿಲ್ಲ. ಎಂಥ ಔಷಧಿ ಬೇಕು, ಔಷಧಿ ತೊಗೊಳ್ಳೋದೇ ಮರ್ತು ಹೋಗುತ್ತೆ ಕೊನೆಗೆ, ಅಂಥ ಸ್ಥಿತಿ ಬರಬಹುದು. ಆದರೆ ಯಾವಾಗ ದೇವ್ರ ಪೂಜೆ ಮಾಡ್ತಿರೋ, ದೇವರ ಆರಾಧನೆ ಮಾಡ್ತಿರೋ, ಮೈಂಡ್ ಶಾರ್ಪ್ ಆಗಿರುತ್ತೆ ಅಂತ. ಶಾರ್ಪ್ ಮೆಮೊರಿ, ಅದು ಶಾರ್ಪ್ ಮೆಮೊರಿ ಅಂದರೆ ಅದು ತುಂಬ ಬೇಕಾದದ್ದು ನಮಗೆ. ಅಂತ್ಯಕಾಲಕ್ಕಂತೂ ಮೆಮೊರಿ ಮೇಲೆ ಇಡೀ ಓದಿದ್ದೆಲ್ಲ ಅಲ್ಲಿರಬೇಕು. ಪುಸ್ತಕ ಯಾರು ಕೊಡ್ತಾರೆ? ಪುಸ್ತಕ ಓದಕ್ಕೆ ಎಲ್ಲಿ ಬರುತ್ತೆ ಅವನಿಗೆ? ಆಗ ಓದಕ್ಕೆ ಬರೋದಿಲ್ಲ, ಏನೂ ಇಲ್ಲ. ತಲೆಯಲ್ಲಿದ್ದರೆ ಉಂಟು, ಇಲ್ಲ ಪರೀಕ್ಷೆ ಎಕ್ಸಾಮ್ ಹಾಲಲ್ಲೇ ಪುಸ್ತಕ ಕೊಡೋದಿಲ್ಲ. ಸಾಯ್ಬೇಕಾದ್ರೆ ಯಾರು ಪುಸ್ತಕ ಕೊಡ್ತಾರೆ? ಯಾರು ಪುಸ್ತಕ ಕೊಡೋದಿಲ್ಲ. ಎಕ್ಸಾಮ್ ಹಾಲಿಗೆ ಪುಸ್ತಕ ಮುಚ್ಚಿಟ್ಟು ಒಳಗೆ ಹೋಗ್ತಾನಲ್ಲ, ಹಾಗೆ ಅಂತ್ಯಕಾಲ ಅಂತ ಎಲ್ಲ ಮುಚ್ಚೋಗ್ಬಿಟ್ಟಿರುತ್ತೆ. ಕಣ್ಣು ಕೈ ಕೈ ಎಲ್ಲ ಫಂಕ್ಷನ್ ಲೆಸ್ ಆಗ ಏನು ಓದಿರ್ತಾನೆ ಅದು ಒಂದೇ ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ. ಹಾಗೆ ಇಲ್ಲದ ತಲೆಯಲ್ಲಿದ್ದರೆ ಉಂಟು, ಇಲ್ಲದ ಹೋದ್ರೆ ಇಲ್ಲ. ಎಲ್ಲಿರುತ್ತೆ? 190 ಪಾಲು ಜನ ಖಾಲಿ. ಇನ್ನು ಎಲ್ಲಿ ಬರಬೇಕು ಸ್ಮರಣೆ ಅದರೊಳಗೆ? ಏನೂ ಇಲ್ಲ. ನೋಡ್ತಾ ಯಾವಾಗ ಹೊರಗೆ ಹೋಗ್ತೇನೆ, ಯಾವಾಗ ಹೊರಗೆ ಹೋಗ್ತೇನೆ ಹೊರತು ಮುಂದೆ ಹೋಗೋ ಪ್ರಶ್ನೆಯೇ ಇಲ್ಲ. ಅಲ್ಲಿ ಹೇಗೆ ಓದಿದವನು ತಯಾರಾಗಬೇಕಲ್ಲ. ಆ ಸ್ಮೃತಿ ಶಕ್ತಿ ದೊಡ್ಡ ಆಸ್ತಿ ಅದು. ಮತ್ತ ಸ್ಮೃತಿ ಜ್ಞಾನಂ, ಜ್ಞಾನ ಎಲ್ಲಿಂದ ಬರಬೇಕು? ನನ್ನಿಂದ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ, ಮೇಷ್ಟ್ರು ಹುಡುಗರು ಹೇಳ್ಕೊಡೋಕೆ ಹೋಗ್ತಾನೆ, ಏನು ಮಾಡಿ ತಿಳಿಯೋದಿಲ್ಲ ಅವನಿಗೆ. ಏನು ಓದಿ ಒಂದು ಪಟ್ಟದ ಜಾಗ ಅಂತ ಕೊಟ್ಬಿಡ್ತಾನೆ. ಕಷ್ಟಪಟ್ಟು ಅವ್ನು ಇವ್ರ ಬಾಯಲ್ಲಿ ಅನಿಸ್ಬೇಕು ಅಂತ ಹೋಗ್ತಾನೆ, ಮತ್ತೊಂದು ಹೇಳಿಬಿಡ್ತಾನೆ. ತಲೆ ತಲೆ ಹೊಡ್ಕೋತಾನೆ, ಯಾಕೆ ಇವನಿಗೆ ಗೊತ್ತಾಗ್ತಾ ಇಲ್ಲ? ಅರ್ಥ ಆಗುತ್ತಲ್ಲ, ನಿನ್ನ ಕೈಲಿಲ್ಲ ಅಂತಾಯ್ತಲ್ಲ. ಈಗ ರಾಜಕಾರಣಿ ದೊಡ್ಡ ಮಿನಿಸ್ಟರ್ ಮಗ ದಡ್ಡ ಕೂಡಿ ಇರ್ತಾನೆ, ಏನು ಮಾಡ್ತೀರಿ ಅವನಿಗೆ? ಅಧಿಕಾರ ತಂದ್ಕೊಳ್ಳೋಕ್ಕಾಗಲಿಲ್ಲ, ಈಗ ಅಧಿಕಾರಕ್ಕಾಗಲಿಲ್ಲ, ಮೇಷ್ಟ್ರಿಗಾಗಲಿಲ್ಲ, ಪುಸ್ತಕಕ್ಕಾಗಲಿಲ್ಲ, ಯಾವುದಕ್ಕಾಗಲಿಲ್ಲ. ಯಾರು ಕೊಡಬೇಕಾದ್ರೆ? ಜ್ಞಾನಂ ಮತ್ತ, ನನ್ನಿಂದ ಜ್ಞಾನ ಬರಬೇಕು ಅರ್ಜುನ. ಇದನ್ನ ಯಾರು ಬೇರೆ ಮಾತಾಡೋಕೆ ತೋರಿಸ್ಬೇಕು ಇವತ್ತು? ನೋಡಿ, ದೇವ್ರು ಕೊಡಬೇಕಾಗಿರ್ಬಿ, ನಾನು ಕೊಡ್ತೇನಪ್ಪ ಅಂತ ಯಾವನ ಕರೆಯಲ್ಲಿ ನೋಡೋಣಂತೆ. ನಾನು ಕೊಡ್ತೇನಯ್ಯ, ದೇವ್ರು ಹಾಕಬೇಕು ಬನ್ನಿ ಅಂತ ಒಬ್ಬನ ಕರ್ಕೊಂಬನ್ನಿ ನೋಡೋಣ. ಸಾಧ್ಯವೇ ಇಲ್ಲ. ಸ್ಮೃತಿ ಶಕ್ತಿ ನಾನು ಕೊಡ್ತೇನೆ ಅಂತ ಹೇಳೋರು ಯಾರಿದ್ದಾರೆ ಜಗತ್ತಿನಲ್ಲಿ? ಸಾಧ್ಯವೇ ಇಲ್ಲ. ದೇವರು ಹೇಗೆ ಇಟ್ಕೊಂಡಿದ್ದಾನೆ, ಎಲ್ಲ ದೇವರ ಕೈಯಲ್ಲಿದೆ. ಇದು ಸ್ಪೆಷಲ್ ಕಂಪಾರ್ಟ್ಮೆಂಟ್ಸ್ ಇವೆಲ್ಲ ಕೂಡ. ಮತ್ತಃ ಸ್ಮೃತಿ ಮತ್ತಃ ಜ್ಞಾನಂ, ಅರ್ಜುನ ಜ್ಞಾನ ಮರ್ತೋಗ್ಬಿಟ್ಟಿದೆ. ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಅರ್ಜುನ ಜ್ಞಾನ ಕೊಡ್ತೇನೆ ಕೇಳು. ಅರ್ಜುನ ಪುಸ್ತಕವಲ್ಲ ಕೊಡೋದಿಲ್ಲ ಅರ್ಜುನಿಗೆ, ಎಷ್ಟು ಬುದ್ಧಿವಂತ. ಆದರೆ ಕೃಷ್ಣ ಹೇಳೋವರಿಗೆ ತಿಳಿತಾ ಇಲ್ಲ, ಇದು ಅಷ್ಟೇ. ಕೃಷ್ಣ ಹೇಳಬೇಕು ತಿಳಿಬೇಕಷ್ಟು, ಕೆಲವರು ಇರ್ತಾರೆ ಅವ್ರು ಹೇಳಿದ್ರೆ ಮಾತು ಬೇರೆಯವರು ತಿಳಿಯೋದೇ ಇಲ್ಲ ಅವರಿಗೆ, ಅವರೇ ಹೇಳಬೇಕು. ಯಾತಕ್ಕೆ ದೇವರು ಆ ರೀತಿ ತೋರಿಸ್ತಾರೆ, ಆ ಸಾಮರ್ಥ್ಯವನ್ನು ತಾನು ಇಟ್ಟರೆ ಉಂಟು, ಇಲ್ಲ ಅವ್ರು ಇಲ್ಲವೇ ಇಲ್ಲ. ಫೈನಲಿ ಯಾರದ್ದು ಆ ತಂದೆ. ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ, ಅಪೋಹನಂ ಇದಲ್ಲ ಅದಲ್ಲ ಅಂತ ಯೋಚನೆ ಮಾಡ್ತೇವಲ್ಲ, ಇಲ್ಲಿ ಲೆಕ್ಕ ಹಾಕ್ತೇವಲ್ಲ, ಲೆಕ್ಕ ಹಾಕಿಸಿತ್ತು ಯಾರು ಕೊಡಬೇಕು, ಪರಮಾತ್ಮನೇ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ದೇವರ ಕೈಯಲ್ಲಿದೆ. ಈ ದೇವರು ಏನು ಹೇಳ್ತಾ ಇದ್ದಾರೆ, ವಿಭೂತಿ ಯೋಗದಲ್ಲಿ ಏನು ಹೇಳಿದ್ದ, ಆದರೆ ಮತ್ತೊಂದು ಮುಖವನ್ನು ಇಲ್ಲಿ ಕಾಣುತ್ತೆ. ಮತ್ತ ಸ್ಮೃತಿ ಜ್ಞಾನಮುಪೋಹನಂಚ. ಇಷ್ಟು ಹೇಳಿ ನೋಡು ಅರ್ಜುನ, ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇವ ಚಾಹಂ. ಇದು ದೇವರ ಬಗ್ಗೆ ಇನ್ನೂ ಹೊಸ ರೀತಿಯಲ್ಲಿ ಪರಿಚಯ ಮಾಡಿಕೊಡ್ತಕ್ಕಂಥ ಭಾಗ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ತುಂಬ ಜನ ಯೋಚನೆ ಮಾಡಬಹುದು, ನೀವೇನೇ ಹೇಳಿ ವೇದಗಳು ಹೇಳಿದ್ದನ್ನು ನಂಬಬೇಕು ಅಂತ ಶಾಸ್ತ್ರ ಹೇಳಿದೆ. ಕೃಷ್ಣ ತಾನೇ ಹೇಳ್ತಾನೆ, ಬ್ರಹ್ಮಸೂತ್ರ ಪದೈಶ್ಚವ ಹೇತುಮದ್ಭಿ ವಿನಿಶ್ಚಿತಂ ಋಷಿಭಿ ಬಹುಧಾ ಗೀತಂ ಛಂದೋಭಿ ವಿವಿಧೈ ಪೃಥಕ್. ತಾನೇ ಹೇಳಿಬಿಟ್ಟಿದ್ದಾರೆ, ವೇದಗಳ ಮಾತನ್ನು ಕೇಳಿ ಅಂತ ಹೇಳಿದ್ದಾರೆ. ವೇದಗಳ ಮಾತನ್ನು ಕೇಳುತ್ತೇವೆ ಬಿಡಿ, ವೇದ ಏನು ಹೇಳುತ್ತೋ ಯಾರಿಗೆ ಗೊತ್ತು ಅಂದರೆ, ಅರ್ಜುನ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಎಲ್ಲ ವೇದಗಳು ಹೇಳೋದು ಯಾರನ್ನ, ನನ್ನನ್ನೇ ಹೇಳುತ್ತಾ ಇದೆ. ಅದೆಲ್ಲರಿಗೂ ಗೊತ್ತಿರೋ ಮಾತು, ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ, ವಾಸುದೇವೋ ವ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಈ ಮಾತು ಓದ್ದವರು ಸಂಶಯನೇ ಬರೋದಿಲ್ಲ. ವೇದವಾಕ್ಯಗಳು, ವಿಷ್ಣುವೇ ಎಲ್ಲರ ಆದಿಪುರುಷ, ವಿಷ್ಣುವೇ ಸರ್ವತಂತ್ರ ಸ್ವತಂತ್ರ. ವೇದ ಒಪ್ಪಿದ್ದಾನೆ ಅಂದರೆ ಸಮಸ್ಯೆ ಪರಿಹಾರ ಆಯಿತು ಅಂತಲೇ ಅರ್ಥ. ಆ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದ ನಂಬ್ತಿರ್ತಾನೆ. ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಹೇಗಿದೆ ಈಗ, ವೇದಗಳಿಗಿಂತ ಮಿಗಿಲಾದ ಶಾಸ್ತ್ರ ಇಲ್ಲ, ಅದರಲ್ಲಿ ಹರಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳಿದ ಮೇಲೆ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಕೆಲವು ವೇದಗಳಲ್ಲಿ ಇಂದ್ರದೇವರ ವಿಷಯ ಬರುತ್ತೆ, ಕೆಲವರಲ್ಲಿ ಅಗ್ನಿದೇವರ ವಿಷಯ ಬರುತ್ತೆ, ಕೆಲವರಲ್ಲಿ ಶಿವಾದಿಗಳ ವಿಷಯ ಬರುತ್ತೆ. ಆದರೆ ಎಲ್ಲ ವೇದದಲ್ಲೂ ಎಲ್ಲರ ವಿಷಯ ಬರುತ್ತೆ ಅಂತ ಹೇಳಾಗಿಲ್ಲ. ಎಲ್ಲರ ವಿಷಯ ಬರತಕ್ಕಂಥ ವೇದಗಳು ಅಂತ ಹೇಳಿದರೆ ವಿಷ್ಣುವಿಗೆ ಮಾತ್ರ, ಬೇರೆ ಯಾರ ಬಗ್ಗೆನೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಬರತಕ್ಕಂಥದ್ದು ಅದು ಮಾತ್ರ. ಇದು ಭಾರಿ ವಿಶೇಷ. ಹಾಕಿದ ರೂಮ್ ಇರುತ್ತೆ, ಆ ರೂಮ್ನಲ್ಲಿ ಮಾತ್ರ ಎಲ್ಲ ಕಡೆ ಇರೋಗಿಲ್ಲ ಅವನು, ಇನ್ನೊಬ್ಬ ನಾರು ಇರು ಇವರ ಆಗಿಲ್ಲ ಅಷ್ಟೇ. ಅವ್ರು ಯಾವ ಜಾಗ ಅಲ್ಲಿ ಮಾತ್ರ ಇರಬೇಕು, ಬೇರೆ ಕಡೆ ಬಸ್ನಲ್ಲಿ ಎಲ್ಲ ಕೂತ್ರ ಇಲ್ಲ, ಸೀಟ್ ರಿಸರ್ವೇಷನ್ ಆಗಿ ಸೀಟಲ್ಲಿ ಕೊಡಬೇಕೆ ಹೊರತು ಬೇರೆ ಕಡೆ ಕೂಡ ಆಗಿಲ್ಲ ಅಷ್ಟೇ. ಓನರ್ಶಿಪ್ ಇವನು ಇಲ್ಲೇ ಇಲ್ಲ, ಸೀಟ್ನಲ್ಲಿ ಮಾತ್ರ ಕೊಡಬೇಕಷ್ಟೇ. ಓನರ್ಶಿಪ್ ಇರೋದು ಯಾರಿಗೆ, ಆ ಓನರಿಗೆ ಮಾತ್ರ. ಇವತ್ತು ವಿಶ್ವದ ಆಧಿಪತ್ಯ ಯಾರಿಗೆ, ವೇದಗಳ ಸರ್ವ ವೇದಗಳ ಪ್ರತಿಪಾದ್ಯತ್ವ ಯಾರಿಗೆ, ಅಖಿಲಾಮ್ನಾಯಿಕ ವೇದ್ಯೋ ಹರಿಹಿ, ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ಭಗವಂತ ಒಬ್ಬನೇನೆ. ಅಲ್ಲಿ ಲಕ್ಷ್ಮಿ ಸೂಕ್ತ ಇರಬಹುದು, ಶಿವ ಸೂಕ್ತ ಇರಬಹುದು, ಪ್ರಾಣ ಸೂಕ್ತ ಇರಬಹುದು, ಗಣೇಶನ ಸೂಕ್ತ ಇರಬಹುದು, ಸ್ಕಂದನ ಸ್ತೋತ್ರ ಇರಬಹುದು, ಎಲ್ಲ ಸ್ತೋತ್ರ ಮೊದಲು ಯಾರನ್ನು ಹೇಳುತ್ತೆ, ವಿಷ್ಣುವನ್ನೇ ಹೇಳುತ್ತೆ ಅಂತ. ಬೇಸಿಕಲಿ ಒಂದು ಬಸ್ ಇರುತ್ತೆ, ಅದು ಮಲ್ಲೇಶ್ವರಕ್ಕೆ ಹೋಗುತ್ತೋ ಯಶವಂತಪುರಕ್ಕೆ ಹೋಗುತ್ತೋ ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಬೇಸಿಕ್ ಗೌರ್ಮೆಂಟ್ ಬಸ್, ಫಸ್ಟ್ ಆಫ್ ಆಲ್ ಸರ್ಕಾರಿ ಬಸ್ಸು, ಮೀಡಿಯಂ ಮೊದಲನೇ ಆನ್ಸರ್ ಅದು. ಆ ಥರ ಹೇಗೋ ಆ ಥರ ಇವತ್ತು ಭೂಮಿ ಯಾರದೇ ಇರಬಹುದು, ಈ ಸೈಟ್ಗಳು ಯಾರದೇ ಇರಬಹುದು, ಕಂಟ್ರೋಲ್ ಯಾರದು, ಸರ್ಕಾರದ್ದೇನೆ. ಸರ್ಕಾರ ಇಷ್ಟ ಬಂದರೆ ಒಂದು ರೂಲ್ ಮಾಡಿ ತಿಕ್ಕಿಕೊಂಡ್ಬಿಡೋದು ಬೇಕಾದ್ರೆ, ಅಷ್ಟು ಶಕ್ತಿ ಇದೆ ಅದಕ್ಕೆ. ರೋಡ್ನಲ್ಲಿ ಓಡಾಡಬಹುದೇ ಹೊರತು ನಮ್ಮ ಓನರ್ಶಿಪ್ ನಮಗಿಲ್ಲ. ಇವತ್ತು ವೇದಗಳು ಉಳಿದವರು ಹೇಳಿದರೂ ಕೂಡ ಓನರ್ಶಿಪ್ ಭಗವಂತನದು ಮಾತ್ರ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ವೇದಾಂತಕೃತ್ ವೇದವಿದೇವ ಚ ಅಹಂ, ವೇದಾಂತಕೃತ್ ನಾನೇ ಅಂತ ಹೇಳಿದ. ವೇದಾಂತಕೃತ್ ನಾನೇ, ತುಂಬ ಸೂಕ್ಷ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅನೇಕ ಮತದವರು ವೇದಾಂತಗಳು ಅಂದರೆ ಉಪನಿಷತ್ತುಗಳು ಅಂತ ತಿಳ್ಕೊಂಡವರೇ ಹೆಚ್ಚು. ಇವತ್ತು 99% ಪಾಲು ಜನ ಯಾವುದಾದ್ರೂ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಯಾವುದೇ ನಮ್ಮ ಇಂಡಿಯನ್ ಫಿಲಾಸಫಿ ಬಗ್ಗೆ ಇರತಕ್ಕಂಥ ಪುಸ್ತಕ ಓದಿಬಿಟ್ರೆ ವೇದಾಂತ ಅಂದರೆ ಉಪನಿಷತ್ತು ಅಂತ ಅರ್ಥ ಬರಬೇಕು. ಸಾಮಾನ್ಯವಾಗಿ ಜನ ತಿಳ್ಕೊಂಡ ಅರ್ಥ ಅವ್ರು ಗೀತೆಯೇ ಓದಿಲ್ಲ. ಇದು ಭಾರಿ ಆಶ್ಚರ್ಯ. ಗೀತೆಯನ್ನು ಓದಿದವರಿಗೆ ಸಂಶಯ ಬರೋದೇ ಇಲ್ಲ. ಕೃಷ್ಣ ಹೇಳ್ತಾನೆ ವೇದಾಂತ ಕೃತ್ ನಾನು ಅಂತ ಹೇಳ್ತಾನೆ. ವೇದಾಂತ ಕೃತ್ ನಾನು, ಕೃತ್ ಅಂದರೆ ಬರೆದವನು, ವೇದಾಂತ ಬರೆದವನು ನಾನು ಅಂತ ಹೇಳಿ. ಉಪನಿಷತ್ತು ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಉಪನಿಷತ್ತು ವೇದಗಳು, ವೇದಗಳನ್ನು ಭಗವಂತ ಬರೆದಿಲ್ಲ. ವೇದಾಂತ ಬರೆದವನು ನಾನು ಅಂದ ಮೇಲೆ ವೇದಾಂತ ಉಪನಿಷತ್ತಲ್ಲ ಅಂತ ಆಯ್ತಾಗ. ಸೊ ವೇದಾಂತ ಅಂದರೆ ಯಾವುದಾಗ, ಆಚಾರ್ಯ ಬರೀತಾರೆ ಬ್ರಹ್ಮಸೂತ್ರಗಳನ್ನು ವೇದಾಂತ ಅಂತ ಕರೀತಾರೆ. ವೇದಾಂತ ಕೃತ್ ನಾನು, ಬ್ರಹ್ಮಸೂತ್ರಗಳನ್ನು ಬರೆದ ವೇದವ್ಯಾಸರು ನಾನು ಅಂತ ಭಗವಂತ ಹೇಳಿದ. ಅದಕ್ಕೆ ಮುನಿಯನಾಮಪ್ಯಹಂ ವ್ಯಾಸ. ತುಂಬ ಜನ ನಿಮಗೆ ಆಶ್ಚರ್ಯವಾಗುತ್ತೆ, ಬ್ರಹ್ಮಸೂತ್ರಗಳ ಮೇಲೆ ಆಚಾರ್ಯರಿಗಿಂತ ಮುಂಚಿತವಾಗಿ 21 ಭಾಷ್ಯಗಳಿದ್ವು. 21 ಭಾಷ್ಯಗಳು ಆಚಾರ್ಯರದ್ದು 22ನೇ ಭಾಷ್ಯ. ಆ 21 ಭಾಷ್ಯಗಳಲ್ಲಿ ಎಲ್ಲ ಭಾಷೆಗಳು ಹೆಚ್ಚಾಗಿ ಬ್ರಹ್ಮಸೂತ್ರ ಅರ್ಥ ಬರಲಿಕ್ಕೆ ಹೊರಟು ಬ್ರಹ್ಮಸೂತ್ರ ಬರೆದವರು ಯಾರು ಅಂತ ರೆಫರೇ ಮಾಡೋದಿಲ್ಲ. ಇದು ಆಶ್ಚರ್ಯ. ಬ್ರಹ್ಮಸೂತ್ರ ಬರೆದವರು ಯಾರು ಹೇಳೋದೇ ಇಲ್ಲ. ಓದಿಬೇಕಾದ್ರೆ ನೀವು ಇವತ್ತು ಕುತೂಹಲದಿಂದ ಬೇಕಾದ್ರೆ ಓದಿಬೇಕಾದ್ರೆ ಎಲ್ಲ ಭಾಷೆ ಇವತ್ತು ಸಿಕ್ಕಿಲ್ಲ. ಸಿಕ್ಕಷ್ಟು ಭಾಷೆಗಳಲ್ಲಿ ವೇದವ್ಯಾಸರು ಬ್ರಹ್ಮಸೂತ್ರ ಬರೆದು ಅಂತಾರೆ, ಬಹಳಿಲ್ಲ. ಭಗವದ್ಗೀತೆ ಹೇಳ್ತಾ ಇದೆ ಬ್ರಹ್ಮಸೂತ್ರ ಬರೆದವನು ನಾನು ಅಂತ ಭಗವಂತ ಹೇಳಿದ್ದಾರೆ. ಅದೇ ವ್ಯಾಸರು ಬರೆದಿದ್ದಲ್ಲ ಅಂದರೆ ವ್ಯಾಸರು ಕೃಷ್ಣನೇ, ಕೃಷ್ಣನೂ ವ್ಯಾಸರೇನೆ. ಆತ ಯಾದವ ಕೃಷ್ಣ, ಇವರು ವಾಸಿಷ್ಠ ಕೃಷ್ಣರಾದ್ದರಿಂದ ಎರಡು ಕೃಷ್ಣ ರೂಪಗಳೇ. ಆದ್ದರಿಂದ ವೇದವ್ಯಾಸರ ಉಲ್ಲೇಖ ಭಗವದ್ಗೀತೆಯಲ್ಲಿ ಎರಡು ಸತ್ಯ ಬಂತು. ಮುನಿನಾಮಪ್ಯಹಂ ವ್ಯಾಸ ಒಂದು, ವೇದಾಂತ ಕೃತ್ ವೇದ ವಿದೇ ವಚಾಹ. ಇದು ಜನ ಓದೇ ಹೋಗಿಲ್ಲ ಅಂಬುದು ಎಷ್ಟು ಆಶ್ಚರ್ಯ. ಇವತ್ತು ಮನೆಯಲ್ಲಿ ಓದಿ ಯಾರೇ ಪುಸ್ತಕ ಓದಿ ಉಪನಿಷತ್ತುಗಳನ್ನು ತಿಳ್ಕೊಂಡ್ಬಿಡ್ತಾರೆ. ಉಪನಿಷತ್ತು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಉಪನಿಷತ್ತು ಅಪೌರುಷೇಯ, ಅದನ್ನು ಬರೆದಿದ್ದು ಅಂತ ಹೇಳಬಾರದು. ಕೃಷ್ಣ ಹೇಳಿದ್ದಾನೆ ಅಂದರೆ ವೇದಾಂತ ಅಂದರೆ ಉಪನಿಷತ್ತುಗಳಲ್ಲ ಬ್ರಹ್ಮಸೂತ್ರಗಳು ಅಂತ ಅರ್ಥ. ವೇದಾಂತ ಕೃತ್ ವೇದ ವಿದೇವ ಚಾಹಂ, ಮುಂದೆ ವೇದಗಳ ಪ್ರಸ್ತಾಪ ಬಂತು. ವೇದ ಬಲ್ಲವನು ನಾನು ಅಂತೇಳಿ, ವೇದ ಬರೆದವನು ನಾನು ಅಂತ ಹೇಳಲಿಲ್ಲ, ವೇದ ಬಲ್ಲವನು ನಾನು ಅಂತ ಹೇಳಿದ. ವೇದಾಂತ ಬರೆದವನು ನಾನು, ವೇದ ಬಲ್ಲವನು ನಾನು. ಎಷ್ಟು ಡಿಫರೆನ್ಸ್ ಇದೆ ಲೆಕ್ಕ ಹಾಕಿ. ಅಂದರೆ ವೇದಾಂತ ಬೇರೆ ವೇದ ಬೇರೆ ಅಂತ ಆಯ್ತಲ್ಲ. ಉಪನಿಷತ್ ಬರೋ ಸಂಭವ ಇಲ್ಲ. ಉಪನಿಷತ್ ವೇದದ ಭಾಗವೇನೆ, ಮತ್ತೆ ಹೇಳಬೇಕು ಬೇರೆ ಅದನ್ನು. ವೇದ ಬಿತ್ತಂದ್ರು ಒಂದೇ, ಉಪನಿಷತ್ ಬಿತ್ತಂದ್ರು ಒಂದೇನೆ, ಬೇರೆ ಹೇಳಬೇಕಾಗಿಲ್ಲ. ಆದರೆ ವೇದಾಂತ ಅನ್ನೋದು ವೇದಕ್ಕಿಂತ ಬೇರೆ ಆದ್ದರಿಂದ ವೇದಾಂತ ಅಂತ ಕರೆದು ಬ್ರಹ್ಮಸೂತ್ರಗಳನ್ನು ರೆಫರ್ ಮಾಡ್ತಾ ಇದ್ದಾರೆ. ನಿಮಗೆ ಈ ಮಧ್ವಭಾಷ್ಯದ ಹಿರಿಮೆ ಏನಂತ ಗೊತ್ತಾಗದು. ಅವಾಗ ಎಷ್ಟು ವಿಷಯಗಳು ಜನ ಮಿಸ್ ಮಾಡಿಕೊಂಡಿದ್ದರು ಅದನ್ನೆಲ್ಲ ಆಚಾರ್ಯರು ಅತ್ಯಂತ ಕಡಿಮೆ ಬರೆಯೋದು. ಆಚಾರ್ಯ ಮತ್ತೊಂದು ವೈಶಿಷ್ಟ್ಯ, ಶಬ್ದಗಳು ಕಡಿಮೆ ಅರ್ಥ ತುಂಬ ಜಾಸ್ತಿ. ಆ ರೀತಿ ಬರೀತಾ ವೇದಾಂತಗಳು ಅಂದರೆ ಸಾ ಯುಕ್ತಿ ಸೂತ್ರಕೃತ, ಸ ವೇದಾಂತ ಸೂತ್ರಕೃತ ಅಂತ ವೇದಗಳನ್ನು ಉಲ್ಲೇಖ ಮಾಡಿ ವೇದಾಂತಕೃತ್ ಸಾಕ್ಷಾತ್ ವೇದವ್ಯಾಸ ರೂಪದ ಶ್ರೀಹರಿ ಅಂತ ಹೇಳಿದ್ದಾರೆ. ವೇದ ವಿದೇವ ವೇದವಲ್ಲವನು ನಾನು. ವಿಷ್ಣು ಸಹಸ್ರಮ ಓದಿ, ವೇದೋ ವೇದ ವಿದವ್ಯಂಗೋ. ವಿಷ್ಣು ಸಹಸ್ರ ವೇದವಿತ್ ಎರಡು ಸರ್ತಿ ಬರುತ್ತೆ ವೇದವಿತ್ ಅಂತೆ. ಸೊ ವಿಷ್ಣು ಸಹಸ್ರನಾಮದ ವೇದವಿತ್ ವಿಷ್ಣುವೇ, ಕೃಷ್ಣ ವಿಷ್ಣುವೇ ಅಂತ ಆಯ್ತಾ. ವೇದವಿತ್ ಅನ್ನ ಪದ ವೇದವನ್ನು ವಲ್ಲವನು ನಾನು ಅಂತ ಪರಮಾತ್ಮ ತಿಳಿಸ್ತಾರೆ. ಬರೆದವನು ನಾನು ಅಂತ ಯಾತಕ್ಕೆ ಹೇಳಲಿಲ್ಲ ಅಂದರೆ ಅವು ಅಪೌರುಷೇಯ. ದೇವರು ವೇದಗಳನ್ನು ಬರೆದಿಲ್ಲ, ಇದು ಆಶ್ಚರ್ಯ. ದೇವರು ವೇದಗಳನ್ನು ಬರೆದಿಲ್ಲ, ಆದರೆ ವೇದಗಳನ್ನು ದೇವರು ತಿಳಿದಿದ್ದಾನೆ. ವೇದವನ್ನು ವಲ್ಲವನು ನಾನು, ವೇದಾಂತ ಬರೆದವನು ನಾನು. ವೇದಾಂತ ಕೃತ್ ವೇದ ವಿದೇವ ಚ ಅಹಂ, ಅನೇಕ ರೀತಿಯ ಅರ್ಥ. ಅಹಂ ವೇದವಿದೇವ ನತು ವೇದಕರ್ತ, ವೇದ ಬಲ್ಲವನೇ ಹೊರತು ವೇದ ಬರೆದವನಲ್ಲ ನಾನು. ಇದು ವಿಶೇಷ. ಅಹಂ ವೇದವಿತ್ ಅಹಮೇವ ವೇದ ಬಲ್ಲವ, ನಾನು ಒಬ್ಬನೇ. ಉಳಿದವರು ಯಾರಿಗೂ ವೇದ ಗೊತ್ತಿಲ್ಲ, ಅದಕ್ಕೆ ವೇದವ್ಯಾಸರು ಅಂತ ಭಗವಂತನಿಗೆ ಹೆಸರಾಯಿತು. ವೇದವ್ಯಾಸರು ವೇದವನ್ನು ವಿಭಾಗ ಮಾಡಿದ್ದಾರೆ. ವೇದವ್ಯಾಸ ರೂಪದಿಂದ ಸಾಕ್ಷಾತ್ ನಾರಾಯಣ ವೇದ ವಿಭಾಗ ಮಾಡಿದ್ದಾನೆ. ವೇದಾಂತಕೃತ್ ವೇದ ವಿದೇವ ಚಾಹಂ. ಈ ಶ್ಲೋಕಗಳು ಒಂದೊಂದು ಓದ್ತಿದ್ರೆ ಆಗ ಕಠೋಪನಿಷತ್ ನಮಗೆ ಅರ್ಥ ಆಗುತ್ತೆ. ಸರ್ವೇ ವೇದಾಯತ್ ಪದವಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ. ಕಠೋಪನಿಷತ್ತು ಅಲ್ಲಿ ಹೇಳ್ತಾರೆ ಸರ್ವೇ ವೇದ ಯತ್ಪದ ಮಾಮನಂತಿ, ಎಲ್ಲ ವೇದಗಳು ಕೂಡ ಯಾರನ್ನು ಹೇಳ್ತಾ ಇವೆಯೋ ಅಂತ ಅಲ್ಲಿ ಹೇಳಿ ಮುಂದೆ ಹೇಳ್ತಾರೆ ಮಧ್ಯೆ ವಾಮನ ಮಾಸಿನಂ ವಿಶ್ವೇ ದೇವ ಉಪಾಸತೆ. ಯಾರು ಅವನು ಅಂದರೆ ವಾಮನ ಅಂತ ಕರೆದಿದ್ದ. ವಾಮನ ವಿಷ್ಣುವೇ. ಮತ್ಸ್ಯ ಕೂರ್ಮಃ ವರಾಹಶ್ಚ ನಾರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀಚಿ ತೇಜಶ. ಅಂದರೆ ವಾಮನ ಅಂಬುದು ಭಗವಂತನ ಹೆಸರು. ಕಠೋಪನಿಷತ್ತು ವಾಮನೋಪನಿಷತ್ತು, ಅದು ವಾಮನ ದೇವರ ಪ್ರಸ್ತಾಪ ಬಂದಿದ್ದರೊಳಗೆ. ವಾಮನ ಯಾರು ಅಂತ ಕೇಳಿದರೆ ಸರ್ವೇ ವೇದ ಯತ್ಪದ ವಾಮನಂತಿ, ಎಲ್ಲ ವೇದಗಳು ಅವನನ್ನೇ ಹೇಳ್ತಾ ಇವೆ. ಕೃಷ್ಣ ಹೇಳ್ತಾನೆ ಎಲ್ಲ ವೇದ ನನ್ನನ್ನೇ ಹೇಳ್ತಾ ಇದೆ. ಸೊ ವಾಮನ ಯಾರು? ಕೃಷ್ಣನೇ. ಕೃಷ್ಣ ವಾಮನನೇ, ಕರೆಕ್ಟಾಗಿ ಮ್ಯಾಚ್ ಆಯ್ತು. ಇನ್ಯಾರ ಮಾತು ಹೇಳ್ಕೊಳ್ಳೋಕೆ ಬರೋದಿಲ್ಲ, ಕೃಷ್ಣನಿಗೆ ಮಾತ್ರ. ವೇದ ನನ್ನನ್ನು ಹೇಳುತ್ತೆ, ಬೇರೆಯವನು ಹೇಳುತ್ತೆ. ವೇದ ವಿದೇವ ಚಾಹಂ ಸರ್ವೇ ವೇದ ಯತ್ಪದ ವಾಮನಂತಿ ವೇದಯಶ್ಚ ಸರ್ವೈಹಿ ಅಹಮೇವ ವೇದ್ಯ. ನಾನೊಬ್ಬನೇ ವೇದ್ಯ, ಈ ಮಾತಿದೆ. ಉಳಿದವರು ವೇದ್ಯರು, ನಾನು ವೇದ್ಯರಲ್ಲ, ನಾನೊಬ್ಬನೇ ವೇದ್ಯ ಅಂತ ಹೇಳಿದ್ರಿಂದ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಹೇಳಲೇಬೇಕು. ಇದು ಮುಂದಿನ ಭಾಗ. ಇನ್ನು ಉಳಿದ 15 ಶ್ಲೋಕ ಆಯ್ತಲ್ಲಿ, ಇನ್ನು ಉಳಿದ 5 ಶ್ಲೋಕ ಉಳ್ಕೊಂಡಿದೆ. ಆ 5 ಶ್ಲೋಕಗಳು ಭಾರಿ ವಿಶೇಷವಾದ ಶ್ಲೋಕಗಳು. ಭಗವದ್ಗೀತೆಯ ಬಗ್ಗೆ ಒಂದು ಮಾತಿದೆ. ಇಡೀ ಶಾಸ್ತ್ರಗಳ ಸಾರ ಭಗವದ್ಗೀತೆ. ವೇದಗಳು, ಉಪನಿಷತ್ತುಗಳು, ಭಾರತ, ರಾಮಾಯಣ ಎಲ್ಲ ಶಾಸ್ತ್ರಗಳನ್ನು ಓದಿಬಿಡಿ. ಎಲ್ಲದರ ಸಾರ ಬೇಕು ಅಂತಿದ್ದರೆ ಶಾಸ್ತ್ರೇಷು ಭಾರತಂ ಸಾರಂ, ಅದರಲ್ಲೂ ಸಾರಭೂತವಾದ ಶಾಸ್ತ್ರ ಅಂದರೆ ಮಹಾಭಾರತ ಅಂತ ಹೇಳ್ತಾರೆ. ಎಲ್ಲ ವೇದಗಳ ಸಾರಕ್ಕಿಂತ, ಎಲ್ಲ ಗ್ರಂಥಗಳಿಂದ ಮಿಗಿಲಾದದ್ದು ಮಹಾಭಾರತ ಅಂತೇಳಿ. ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು, ಒಂದು ಓದ್ಬಿಟ್ರೆ ಸಾಕು ಅಂತಾಯ್ತು. ಅದು ಓದಕ್ಕೆ ಅಂತ ಹೋದ್ರೆ ಲಕ್ಷ ಶ್ಲೋಕ ಇದೆ. ಗೋವಿಂದ ಒಳ್ಳೆ ಪದ್ಧತಿ ಆಯ್ತಲ್ಲ. ಬೆಂಗಳೂರಿಗೆ ಅಡ್ರೆಸ್ ಕೊಟ್ಟರೆ ಹೆಸರಿನ ಹುಡ್ಕೊಂಬಂದಾಗುತ್ತೆ ಅಷ್ಟೇ. ಹೆಸರು ಹೇಳ್ಬೇಕು, ಹಳ್ಳಿಯವರು ಹುಡುಕ ಬೆಂಗಳೂರಿಗೆ ಬಂದುಬಿಟ್ಟು ಗೋವಿಂದ, ಸೀದಾ ವಾಪಸ್ ಹೋಗೋದೇ ಕ್ಷೇಮ. ಅವನು ಹುಡ್ಕೋದಕ್ಕಿಂತ ಮನೆಗೆ ಹೋಗೋದು ವಾಸಿ, ಸಿಗೋದಿಲ್ಲ. ಬೆಂಗಳೂರಲ್ಲೇ ಮನೆ ಸಿಗದ ವ್ಯಕ್ತಿಗಿನ್ನ ವೇದಗಳಲ್ಲಿ ಓದಿ ಅಂದೇ ಅರ್ಥ ಮಾಡ್ಕೋಬೇಕು. ಇವನು ಮಹಾಭಾರತ ಎಂದು ಓದಬೇಕು, ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದರು ಯೋಚನೆ ಮಾಡಬೇಡಿ, ಎಲ್ಲ ಮಹಾಭಾರತ ಓದಲಿಕ್ಕೆ ಹೋಗ್ಬೇಕು, ನಿಮಗೆ ಆಗೋದಿಲ್ಲ, ಬಿಟ್ಟುಬಿಡಿ. ತತ್ರಾಪಿಚ ಗೀತಿಕಾ, ಅದರಲ್ಲಿ ಭಗವದ್ಗೀತೆ ಓದಿಬಿಡಿ. ಸಕಲ ಶಾಸ್ತ್ರಗಳ ಸಾರ ಮಹಾಭಾರತ. ಅದರ ಸಾರ ಭಗವದ್ಗೀತೆ, ಆದ್ದರಿಂದ ಸಮಸ್ಯೆ ಇಲ್ಲ ಅಂತ ಹೇಳಿ ಭಾರಿ ಖುಷಿಯಾಯಿತು. ಓದಕ್ಕೆ ಹೋಗ್ತಾನೆ ಯಥಾ ಪ್ರಕಾರ 18 ಅಧ್ಯಾಯ 700 ಶ್ಲೋಕನೇ ಅವನು ಒಳ್ಳೆ ಸಪ್ತ ಪರ್ವತ ಕಂಡ ಕಾಣುತ್ತೆ. ಏನ್ರಿ, ಏನು ಅರ್ಥನೇ ಆಗೋದಿಲ್ಲ. ಹಂಗೆ ಪುಸ್ತಕ ಎರಡು ಪುಸ್ತಕ ಸಾಲಾಗಿ ಇಟ್ಬಿಡ್ತಾರೆ ಪುಸ್ತಕ, ಒಂದು ಒಂದಕ್ಕೂ ಆಗಿರೋದಿಲ್ಲ ಅವ್ರ ಕೈಲಿ. ಪಾಪ ತುಂಬ ಜನ ಪುಸ್ತಕ ಇಟ್ಟಿರ್ತಾರೆ, ಓದ್ತಾರೆ ತಿಳ್ಕೊಂಬಿಡ್ಬೇಡಿ, ಮತ್ತೆ ಓದಿರೋದಿಲ್ಲ, ಓದೋಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಅದು ಹಾಗೆಲ್ಲ ಅರ್ಥ ಆಗೋದಾಗಿರೋ ಭಗವದ್ಗೀತೆಯೇ ಆಗ್ತಿರಲಿಲ್ಲ. ಸುಮ್ಮನೆ ನೋಡ್ಲಿಕ್ಕೆ ಇವ್ರು ನೋಡೋರು ತಪ್ಪು ತಿಳ್ಕೋಬೇಕಷ್ಟು, ಭಾರಿ ಬುದ್ಧಿವಂತ ಅಂತ ಕಾಣಿಸ್ತದೆ. ಭಾಳ ಹೈಲಿ ಪ್ರಿನ್ಸಿಪಲ್ಡ್ ಫೆಲೋ ಅಂತೇಳಿ ಪ್ರಿನ್ಸಿಪಲ್ ಡೇ ಪುಸ್ತಕ ಸ್ಟೋರ್ ಮಾಡೋಬಿಟ್ಟು ಪ್ರಿನ್ಸಿಪಲ್ಲೇ ಹೊರತು ಓದೋ ಶಕ್ತಿ ಬರೋದು ಅಷ್ಟೆಲ್ಲ ಸುಲಭ ಬರೋದಿಲ್ಲ. ಕೃಷ್ಣ ಹೇಳ್ತಾರೆ, ನಿರ್ಮಾಣ ಮೋಹ ಜತಸಂಗ ದೋಷಾಹ, ಆ ಅರ್ಹತೆ ಇಲ್ಲದವ್ರು ಓದೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಗೊತ್ತು, ಮೆಡಿಕಲ್ ಪುಸ್ತಕ ಇದೆ, ಎಲ್ಲ ಹಾಸ್ಪಿಟಲ್ ಕ್ಲೋಸ್ ಮಾಡಿಬಿಡಿ, ಮೆಡಿಕಲ್ ಪುಸ್ತಕ ಓದಿಬಿಟ್ಟಿದ್ದೆ ನಾನೀಗ, ಎನ್ಸೆಕ್ ಬಿಡ ಮೆಡಿಕಲ್ ಪುಸ್ತಕ ಇಟ್ಕೊಂಡ್ಬಿಡೋದು, ಇನ್ನು ಡಾಕ್ಟ್ರೇ ಬೇಕಾಗಿಲ್ಲ ಬಿಡಿ, ನಾನೇ ಮಾಡ್ಕೋತೀನಿ ಅಂತನ್ನಿ. ಏನು ಸಾಧ್ಯ ಇಲ್ಲ, ತೆಗಿತಾರೆ ಮೊದಲೇ ಒಂದು ನಾಲ್ಕನೇ ಓದಿದ್ದು ಜೊತೆ ಬಂದ್ಬಿಡ್ತಾರೆ ಅಷ್ಟೊತ್ತಿಗೆ. ನಾಲ್ಕನೇನು ತೆಗೆ ಹೊತ್ತಿಗೆನೆ ಏನು ದರಿದ್ರ ಕೋರ್ಸಪ್ಪ ಹೇಗೆ ಓದ್ತಾರೆ ಏನಾಗುತ್ತೆ ಅಂದ್ಕೊಂಡ್ಬಿಡ್ತಾರೆ ಅಷ್ಟೇ. ಆ ಪುಸ್ತಕ ಓದಿದ ಪುಸ್ತಕ ಇದ್ದ ಮಾತ್ರಕ್ಕೇನೆ, ಆ ಇಂಗ್ಲೀಷೇ ಬರಲಿ ಪುಸ್ತಕನೇ ಇರಲಿ ಏನು ಉಪಯೋಗ ಇಲ್ಲ. ಅದು ಕೋರ್ಸ್ ಅದು ಅಧ್ಯಯನ ಮಾಡಿ ತಿಳಿಬೇಕೇ ಹೊರತು ಹಾಗೆಲ್ಲ ತಿಳಿಲಕ್ಕಾಗೋದಿಲ್ಲ. ಈ ಅಂಗಡಿಯಲ್ಲಿ ಸಿಗುತ್ತೆ ಎಂಥ ಟಿ ವಿ ಇರಲಿ ವಿಡಿಯೋ ಬೇಕಾದಿರಲಿ, ನಿಮಗೆ ಒಬ್ಬನು ಕೂತ್ಕೊಂಡು ಹೇಳದೆ ಹೋದರೆ ನಿಮ್ಗೆ ಯಾವ ಶಾಸ್ತ್ರನೂ ಬರೋದಿಲ್ಲ. ಒಬ್ಬನು ಕೂತ್ಕೊಂಡು ಹೇಳದೆ ಹೋದರೆ ಎಂದೂ ಜ್ಞಾನ ಬರೋದಿಲ್ಲ. ಅದಕ್ಕೆ ಹಿಂದಿನ ಕಾಲಕ್ಕೆ ಟಿ ವಿ ಮಾಡಲಿಕ್ಕೆ ಬರಲಿಲ್ಲ ಅಂತ ಬಿಡಲಿಲ್ಲ, ಅವರು ಅಡುಗೆ ಮಾಡಲಿಕ್ಕೆ ಬರಲಿಲ್ಲ ಅಂತ ಬಿಡಲಿಲ್ಲ, ಅದರಿಂದ ಉಪಯೋಗ ಇಲ್ಲ ಅಂತ ಮಾಡಲಿಕ್ಕೆ ಹೋಗಲಿ. ತಸ್ಮಾತ್ ವಿಜ್ಞಾನಾರ್ಥಂ ಗುರುಮೇವಾಭಿಗಚ್ಛೆ, ಜ್ಞಾನಕ್ಕೋಸ್ಕರ ಗುರುಗಳ ಹತ್ರನೇ ಹೋಗಬೇಕೇ ಹೊರತು ನಾಣ್ಯ ಪಂಥ ಅಯನಾಯ ವಿದ್ಯತೆ, ಬೇರೊಂದು ದಾರಿ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಭಗವದ್ಗೀತೆ ಇದೆ, ಇದರೊಳಗೆ ಯಾವುದು ಓದಬೇಕು ಅದರಲ್ಲೂ ಕೂಡ ಎಲ್ಲ ಆಗೋದಿಲ್ಲ ಅಂದರೆ ಯೋಚನೆ ಮಾಡಿಬಿಡಿ. 15ನೇ ಅಧ್ಯಾಯ ಓದಿ ಅಂತ ಹೇಳ್ತಾರೆ. 15ನೇ ಅಧ್ಯಾಯ ಓದಿಬಿಡಿ, ಎಲ್ಲ ಭಗವದ್ಗೀತೆ ಹೇಳಿದಷ್ಟು ಪುಣ್ಯ ಬರುತ್ತೆ, ಓದಿದಷ್ಟು ಪುಣ್ಯ ಬರುತ್ತೆ. ಅದಕ್ಕೆ ಊಟಕ್ಕಿಂತ ಮುಂಚೆ ಅದು ಯಾತಕ್ಕೆ ಹೇಳಿದ್ರು ಗೊತ್ತೇನು, ಊಟಕ್ಕೆ ಅದಕ್ಕೆ ಲಿಂಕ್ ಮಾಡೋದು ಸೆಕೆಂಡರಿ, ಮೇನ್ ಯಾತಕ್ಕೆ ಅಂದರೆ ಎಲ್ಲ ಭಗವದ್ಗೀತೆ ಹೇಳಿ ಊಟಕ್ಕಿಂತ ಮುಂಚೆ, ಊಟ ಮಾಡೋಗಿಲ್ಲ ಅಂತ ಆಗ್ತದೆ ಅಷ್ಟೇ. ಅದಕ್ಕೆ ಬೇಡ ಒಂದು ಹೇಳಿ ಕೊನೆ ಪಕ್ಷ ಅಂತ ಹೇಳಿಬಿಟ್ಟು ಅದರಲ್ಲೂ ದೊಡ್ಡದು ಹೇಳಿಬಿಟ್ರೆ ಓದೋದಕ್ಕಾಗೋದಿಲ್ಲ ಅಂತೇಳಿ ಚಿಕ್ಕದು ಹೇಳಿದ್ವಿ. 20ನೇ ಅಧ್ಯಾಯ ಹೇಳಿಬಿಟ್ಟು ಅಲ್ಲೊಂದು ಸಮಸ್ಯೆ ಬಂತು, ಅದು ನಮಗಾಗೋದಿಲ್ಲ, ಅದು ಸಮಸ್ಯೆ ಈಗ, ಅದು ನಮಗಾಗೋದಿಲ್ಲ, ಅದರ ಸಾರ ಹೇಳಿಬಿಡಿ ಅಂತ ಅಕಸ್ಮಾತ್ ಕೇಳಿದರೆ ಕೊನೆ 5 ಶ್ಲೋಕ ಓದಿಬಿಡಿ ಸಾಕು ಅಂತ ಹೇಳ್ತಾರೆ. ಅರ್ಧ ಜೀವ ಬಂದಾಗಾಯ್ತು ಪಾಪ ಇವನಿಗೆ, ಬರ 5 ಶ್ಲೋಕ ತಾನೇ ದಾಟಿಸ್ಬಿಟ್ರೆ ಆಗೋಯ್ತು ಅಂದ್ಕೊಂಡ್ಬಿಡ್ತಾನೆ. ಇಷ್ಟು ಸುಲಭ ಶಾಸ್ತ್ರ ಮಾಡಿ ಇಷ್ಟಾರ 5 ಶ್ಲೋಕ ಯಾರು ಹೇಳ್ತಾರೆ, ಹೇಳೋದೇ ಇಲ್ಲ. ಅದು ಎಷ್ಟು ಸುಲಭ ಮಾಡಿದರೂ ಕೂಡ ಇನ್ನೂ ಎಸ್ಕೇಪ್ ಮಾಡಿಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಪಾಸ್ ಆಗಲಿ ಅಂತ ಮೇಷ್ಟು ಅಷ್ಟು ಕಷ್ಟಪಟ್ಟರು ಕೂಡ ಇವನು ಬರೀ ಹೋಗೋದು ಬರೋದು ಮಾಡಿದ ಏನು ಉಪಯೋಗ, ಅಲ್ಲಿ ಪಾಸ್ ಆಗಬೇಕಲ್ಲ. 5 ಶ್ಲೋಕಗಳನ್ನು ಹೇಳುತ್ತಾರೆ. ಇದು ಆಶ್ಚರ್ಯ ಅಂದರೆ ಎಲ್ಲ ಪಂಥದ ಆಚಾರ್ಯರ ಮಾತನ್ನು ಒಪ್ಪಿಕೊಂಡಿದ್ದಾರೆ. ಎಲ್ಲ ಪಂಥದ ಆಚಾರ್ಯರು ಬರೀಬೇಕಾದ್ರೆ ಈ ಭಗವದ್ಗೀತೆಯೊಳಗೆ ಸರ್ವಶಾಸ್ತ್ರಾರ್ಥ ಪರ್ಯವಸಿತ, ಎಲ್ಲ ಶಾಸ್ತ್ರಾರ್ಥ ಬಂದಿದೆ. ಕೊನೆಯ 5 ಶ್ಲೋಕ ಬರೀಬೇಕಾದ್ರೆ ಅತ್ರ ಸರ್ವಗೀತಾರ್ಥ ಪರ್ಯವಸಿತ, ಎಲ್ಲ ಗೀತೆಯ ಅರ್ಥ ಬಂದಿದೆ. ಮತ್ತೆ ಬರೀತಾರೆ ಶಂಕರಾಚಾರ್ಯರು ಸ್ಪಷ್ಟವಾಗಿ ಒಂದು ಮಾತು ಬರೀತಾರೆ, ನ ಕೇವಲಂ ಸರ್ವಶಾಸ್ತ್ರಾರ್ಥ ಕಿಂತು ಸರ್ವ ಗೀತಾರ್ಥೋಪಿ ಅಂತ ಹೇಳಿದ್ದಾರೆ. ಎಲ್ಲ ಗೀತೆಯ ಅರ್ಥ 5 ಶ್ಲೋಕದಲ್ಲಿ ಬಂದಿದೆ ಅಂತ ಹೇಳಿದ್ದಾರೆ. ಅಂದಮೇಲೆ ಎಲ್ಲ ಮತದ ಆಚಾರ್ಯರ ಪ್ರಕಾರ ಕೂಡ 15ನೇ ಅಧ್ಯಾಯ ಶ್ರೇಷ್ಠ, ಅದರಲ್ಲೂ ಕೊನೆ 5 ಶ್ಲೋಕ ಶ್ರೇಷ್ಠ ಅಂತಾಯಿತು. ನಮಗೊಂದು ಸುಲಭ 5 ಶ್ಲೋಕ ಅರ್ಥ ತಿಳ್ಕೊಂಡ್ಬಿಟ್ರೆ ಇಡೀ ಗೀತ ತಿಳ್ಕೊಂಡಾಗ ಆಗುತ್ತಲ್ಲ, ಏನಿದೆ ಎಂಬುದು ಸ್ವಾರಸ್ಯ. ದ್ವಾಮ್ಯಮೋ ಪುರುಷವು ಲೋಕೆ ಸರಶ್ಚಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತೆ. ಇದು ಮೊದಲನೇ ಶ್ಲೋಕ. ದ್ವಾಮ್ಯಮೋ ಪುರುಷವು ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ ಉಚ್ಯತೆ. ಇಷ್ಟು ಮೊದಲನೇ. ಏನು ಹಾಗಂದ್ರೆ ಅರ್ಥ ಅಂದರೆ ದೌವ್ಯಮೌ ಪುರುಷವು ಲೋಕೆ, ಇಡೀ ಚೆನ್ನಾಗಿ ವಿಚಾರ ಮಾಡಿ 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 ತೀರ್ಮಾನಕ್ಕೆ ಬಂದರೆ ನಮಗೆ ಗೊತ್ತಾಗೋದಿಷ್ಟು, ಎರಡು ವಿಧವಾದ ಪುರುಷರಿದ್ದಾರೆ. ಎರಡು ವಿಧವಾದ ಪುರುಷರಿದ್ದಾರೆ, ಇದು ಪುರುಷರು ಅಂದರೆ ಚೇತನರು ಅಂತ ಅರ್ಥ. ಎರಡು ವಿಧ ಚೇತನರಿದ್ದಾರೆ. ಯಾವ ರೀತಿ? ಕ್ಷರಶ್ಚ ಅಕ್ಷರ ಏವಚ, ಕ್ಷರಚೇತನರು ಅಕ್ಷರಚೇತನರು. ಕ್ಷರಚೇತನರು ಅಂದರೆ ನಾಶವಾಗುವ ಚೇತನರು ಅಂತ ಅರ್ಥ. ಅಕ್ಷರಚೇತನರು ಅಂದರೆ ನಾಶವಾಗದ ಚೇತನರು ಅಂತ ಅರ್ಥ. ನಾಶವಾಗುವ ಚೇತನರು ನಾಶವಾಗದ ಚೇತನರು ಅಂತ ಎರಡು ಗುಂಪಿದ್ದಾರೆ. ನಮಗೆ ಆಶ್ಚರ್ಯನೇ ಆಶ್ಚರ್ಯ, ನಾಶವಾಗುವ ಚೇತನ ಯಾವುದು, ನಾಶವಾಗದ ಚೇತನಗಳು ಯಾವುದು ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಕೊಡ್ತಾರೆ, ಕ್ಷರ ಸರ್ವಾಣಿ ಭೂತಾನಿ, ಎಲ್ಲ ಪ್ರಾಣಿಗಳೇನು ಉಂಟಲ್ಲ ಎಲ್ಲ ನಾಶವಾಗುವ ಪ್ರಾಣಿಗಳೇನೆ. ಎಲ್ಲಿಂದ ಶುರುವಾಯಿತು ಗೊತ್ತಾ? ಇದು ಬ್ರಹ್ಮ ಶಿವ ಸುರೇಶಾದ್ಯಾಹ ಶರೀರ ಕ್ಷರಣಾತ್ ಕ್ಷರಾಹ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಬಿಟ್ರೆ ಎಲ್ಲರ ಒಂದು ದಿವಸ ದೇಹ ಬಿಡೋರೇನೆ. ಎಲ್ಲರೂ ದೇಹ ಬಿಡಲೇಬೇಕು. ನಾವು ಬೇಗ ಬಿಡ್ತೇವೆ, ಅವ್ರು ತುಂಬ ಲೇಟಾಗಿ ಬಿಡ್ತಾರೆ ಅಷ್ಟೇ ಹೊರತು ಅವ್ರು ಬಿಡಬೇಕೆ ಹೊರತು. ಟೆಂಪ್ರರಿ ಸರ್ವಿಸ್ನವನು ಬಿಡ್ತಾನೆ, ಪರ್ಮನೆಂಟ್ ಸರ್ವಿಸ್ನವನು ಬಿಡ್ತಾನೆ, ಟೆಂಪ್ರರಿ ಅವನು ಮಧ್ಯೆ ಬಿಡ್ತಾನೆ, ಅವನು ಕೊನೆವರೆಗಿದ್ದು ಬಿಡ್ತಾನೆ, ಹೊರತು ಬಿಡೋದು ಗ್ಯಾರಂಟಿ. ಅದು ಸಾಧ್ಯವೇ ಇಲ್ಲ ಬಿಡದೇ ಇರಲಿ. ಈಗ ಸತ್ತಾದರೂ ಬಿಡಬೇಕು ಕೊನೆ ಪಕ್ಷ, ತೀರ ಅಂಟಿಕೊಂಡ್ರು ಕೂಡ ಸತ್ತಾದರೂ ಬಿಡಬೇಕಾಗತ್ತೆ, ಬೇರೆ ದಾರಿ ಇಲ್ಲವೇ ಇಲ್ಲ. ಆದರೆ ಎಂದೂ ಬಿಡದೇ ಇರತಕ್ಕಂಥ ವ್ಯಕ್ತಿ ಅಂದರೆ ಅಕ್ಷರ ಅಂತ ಕರೀತಾರೆ. ಕೂಟ ಸರ್ವ ಹೇಳ್ತಾರೆ, ಕ್ಷರ ಸರ್ವಾಣಿ ಭೂತಾನಿ, ಎಲ್ಲ ಪ್ರಾಣಿಗಳು ಕೂಡ ಬ್ರಹ್ಮದೇವರಿಂದ ಹಿಡಿದು ಯಾವ್ಯಾವ ಚೇತನಗಳಿದ್ದಾರೆ ಎಲ್ಲ ಕ್ಷರಚೇತನರು. ಅದಕ್ಕೆ ಬ್ರಹ್ಮದೇವರು ಏನು ಮಾಡ್ತಾರಂತೆ, ಅತಿ ಹೆಚ್ಚು ಆಯುಷ್ಯ ಇರೋದು ಅವರಿಗೇನೆ, ಒಂದು 5 ಡೇ ಅವರು ವೆಕೇಟ್ ಮಾಡಲೇಬೇಕಾದ. ಬ್ರಹ್ಮದೇವರು ಯೋಚನೆ ಮಾಡ್ತಾ ಇದ್ದಾರಂತೆ, ಈಗಾಗಲೇ ನನಗೆ 50 ವರ್ಷ ಆಗೋಯ್ತು ಆಗಲೇ ಅನ್ಕೊಂಡ್ಬಿಟ್ಟಾರೆ. ಬ್ರಹ್ಮದೇವರು ಅನ್ಕೋತಾರಂತೆ 50 ಆಗೋಯ್ತು ನಮಗೆ ಅಂತ. ಬ್ರಹ್ಮದೇವರು ಲೆಕ್ಕ ಹಾಕಿ ನೋಡೋಣ, ಅವ್ರು 50 ತಲೆ ಕೆಳಗೆ ತಿರುಗೋಗ್ಬಿಡ್ತಾವೆ 50 ಕೇಳಿಬಿಟ್ರೆ ನಮಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂತ 50 ವರ್ಷ ಆಗಿದೆ ಅವರಿಗೆ. ಇನ್ನೂ 50 ವರ್ಷ ಇದೆ ಅವರಿಗೆ ಅಂತ ದಯ ಲೇಟ್ ಆಯ್ತು ಅನ್ಕೋತಾರಂತಾಗಲೇ. 50 ವರ್ಷ ಉಳ್ಕೊಂಡ್ಬಿಟ್ಟಿದೆ ಅಷ್ಟೇನೆ, ಇನ್ನು ಎಷ್ಟಿದೆ ಅಂತ ಹೇಳ್ಬಿಟ್ಟು ನಮ್ಮ ಜನನೋ 70-80 ಆಗಿರುತ್ತೆ ಏಕಾಚಿ ಮಾಡಿದೆ, ಮುಂದೆ ಏಕಾಚಿ ಗ್ಯಾರಂಟಿ ಮಾಡ್ತೇನೆ ಅಂತಾನೆ ಹೊರತು ಮಾಡಿದೆ. ಏ ಇನ್ನೂ ಭಾರಿ ಇದೆಯಲ್ಲ ಅಂತ ಅವನು ಯೋಚನೆ. ಬ್ರಹ್ಮದೇವರಿಗೆ ಟೆನ್ಷನ್ ಆಗುತ್ತದಂತೆ ಪಾಪ ಅವರಿಗೆ. ಆಗ ನಮಗೆ ತೋರಿಸ್ತಾರೆ ಬ್ರಹ್ಮದೇವರು ಆಯುಷ್ಯ ಭಾರಿ ಮುಖ್ಯ, ತಮಾಷೆ ಎಲ್ಲ ಆಯುಷ್ಯ ಅಂದರೆ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಹೆಚ್ಚು ಬಳಸೋ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಯಾರೋ ಬರಬೇಕಾಗಿದೆ ಡಾಕ್ಟ್ರೆ, ಏನಿಲ್ಲ, ಸಾಯಿಸಿದ್ರೆ ಕೊಲೆ ಆಗುತ್ತೆ, ಉಳಿಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ಅಷ್ಟೇ, ಯಾರ್ಯಾರಿಗೂ ಸಾಧ್ಯ ಇಲ್ಲ. ಎಂಥ ಮ್ಯಾಜಿಕ್ ಇದು! ಒಂದು ದೇಶದ ಮುಖ್ಯಸ್ಥನ ಉಳಿಸೋಕ್ಕೆ ಸಾಧ್ಯ ಇಲ್ಲ, ಜಗತ್ತಿನ ಮುಖ್ಯಸ್ಥನ ಉಳಿಸಿ ಯಾರಿಗೂ ಶಕ್ತಿ ಇಲ್ಲ. ಸ್ವತಃ ವೈದ್ಯ ಏನು ಸೂಚನೆ ಕೂಡ ಗೊತ್ತಾಗೋದಿಲ್ಲ. ಸಾವನ್ನು ಭಗವಂತ ಯಾಕೆ ಕೈಲಿ ಇಟ್ಕೊಂಡಿದ್ದನ್ನು ಲೆಕ್ಕ ಹಾಕಬೇಕು. ವಿಟೋಪವರದು ಒಂದು ಏನು ನೋಡಿ ನೋಡ್ತಲಕ್ಕೆ ಎಲ್ಲರೂ ನೋಡ್ತಾರೆ, ಸಾವಿರಾರು ಜನ ವೈದ್ಯರುಗಳು, ಎಲ್ಲ ಏರ್ ಕಂಡೀಷನ್ ಇದು ಎಲ್ಲ ಇದು ನೋಡಿ ಹೋಗಿಬಿಟ್ಟಿರ್ತಾನೆ ಕರೆ. ಅದು ಏರ್ ಕಂಡೀಷನ್ಡೆ ಹೊರತು ಡೆತ್ ಕಂಡೀಷನ್ ಅಲ್ವಲ್ಲ, ಸಾವು ಬರಲೇಬೇಕಲ್ಲ. ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಶ್ಚ, ದೊಡ್ಡ ಮ್ಯಾಜಿಕ್ ಇದು. ಒಂದು ಕ್ಷರ ಸರ್ವಾಣಿ ಭೂತಾನಿ, ಎಲ್ಲ ಪ್ರಾಣಿಗಳು ಸತ್ತೇ ಸಾಯುತ್ತೆ. ಆದರೆ ಯೋಚನೆ ಮಾಡಿರ್ತಾರೆ, ಎರಡನೇ